ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 62. ಮೆಸ್ಸಿಯನು ಜನಿಸಿದನು. ಹಿಂದಿನ ಪಾಠದಲ್ಲಿ ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದಲ್ಲಿ ದೇವರು ತನ್ನ ದೂತನಾದ ಗಬ್ರಿಯೇಲನನ್ನು ಪ್ಯಾಲೆಸ್ತೇನ್ನಲ್ಲಿರುವ ನಜರೇತ್ ಎಂಬ ಊರಿನ ಮರಿಯಳೆಂಬ ಒಬ್ಬ ಕನ್ಯೆಯ ಬಳಿಗೆ ಹೇಗೆ ಕಳುಹಿಸಿದನೆಂಬುದನ್ನು ನಾವು ನೋಡಿಕೊಂಡೆವು. ದೂತನು ಆ ಕನ್ಯೆಗೆ ಪವಿತ್ರಾತ್ಮನ ಶಕ್ತಿಯಿಂದ ಅವಳು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆದು ಆತನಿಗೆ ಏಸುವೆಂದು ಹೆಸರಿಡುತ್ತಾಳೆ ಎಂಬುದನ್ನು ತಿಳಿಸುವುದಕ್ಕೆ ಅವಳಿಗೆ ಕಾಣಿಸಿಕೊಂಡನು. ಏಸು ಎಂದರೆ ಕರ್ತನು ಕಾಪಾಡುವನು ಎಂದು ಅರ್ಥ. ಹೀಗೆ ದೇವರ ಜನರು ಬಹಳ ದೀರ್ಘವಾಗಿ ಕಾಯುತ್ತಿದ್ದ ಸಮಯವು ಬಂದಿರುವುದನ್ನು ನಾವು ನೋಡಿದೆವು. ಆದಾಮ ಹವ್ವರು ಪಾಪ ಮಾಡಿದ ದಿನದಂದು ದೇವರು ವಾಗ್ದಾನ ಮಾಡಿದ್ದ ವಿಮೋಚಕನು ಈ ಲೋಕಕ್ಕೆ ಬರುವುದಕ್ಕಾಗಿ ಒಬ್ಬ ಕನ್ಯಾ ಗರ್ಭದಲ್ಲಿದ್ದನು. ಈ ದಿನ ನಮ್ಮ ಕಾರ್ಯಕ್ರಮವು ಮೆಸ್ಸಿಯನು ಜನಿಸಿದನು ಎಂದು ಕರೆಯಲ್ಪಡುತ್ತದೆ. ಮೆಸ್ಸಿಯನಾದ ಏಸು ಹೇಗೆ ಜನಿಸಿದನು ಎಂಬುದನ್ನು ನೋಡುವುದಕ್ಕೆ ಸುವಾರ್ತೆಗೆ ಹಿಂದಿರುಗುವುದಕ್ಕಿಂತ ಮೊದಲು ಆತನು ಹುಟ್ಟಿದಂತಹ ಸಮಯವನ್ನು ವಿವರಿಸೋಣ. ರೋಮ್ನ ಚಕ್ರಾಧಿಪತಿಯಾದ ಔಗುಸ್ತನು ಯಹೂದ್ಯರ ಪ್ರದೇಶವನ್ನೊಳಗೊಂಡು ಅನೇಕ ದೇಶಗಳನ್ನು ಆಳುತ್ತಿದ್ದನು. ಆದಾಗ್ಯೂ ರೋಮ್ ಸಾಮ್ರಾಜ್ಯವು ಲೋಕಕ್ಕೆ ವಿಮೋಚಕನನ್ನು ಕಳುಹಿಸುವ ದೇವರ ಯೋಜನೆಯನ್ನು ತಡೆಯುವುದು ಸಾಧ್ಯವಿರಲಿಲ್ಲ. ನಿಜ ಹೇಳಬೇಕೆಂದರೆ ಪ್ರವಾದಿಗಳ ಮಾತುಗಳನ್ನು ನೆರವೇರಿಸುವುದಕ್ಕೆ, ರೋಮನ್ನರು ಉಪಯೋಗಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದರು. ಮೆಸ್ಸಿಯನಿಗಿಂತ 700 ವರ್ಷ ಮುಂಚೆ ಇದ್ದ ಮೀಕನೆಂಬ ಪ್ರವಾದಿಯ ಮಾತುಗಳು ನಿಮಗೆ ನೆನಪಿದೆಯಾ? ಒಬ್ಬ ಮೆಸ್ಸಿಯನು ದಾವಿದನ ಪಟ್ಟಣವಾದ ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆಂದು ಮೀಕನು ತಿಳಿಸಿದ್ದನು. ಆದಾಗ್ಯೂ ಏಸುವಿನ ಜನ್ಮ ಕೊಡಬೇಕಾಗಿದ್ದ ಮರಿಯಳು ಬೆತ್ಲೆಹೇಮಿನಲ್ಲಿ ವಾಸಿಸುತ್ತಿರಲಿಲ್ಲ. ಆದರೆ ಬೆತ್ಲೆಹೇಮಿನ ಉತ್ತರಕ್ಕೆ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದ ನಜರೇತ್ ಎಂಬ ಒಂದು ಪಟ್ಟಣದಲ್ಲಿ ಅವಳು ವಾಸಿಸುತ್ತಿದ್ದಳು. ಹಾಗಾದರೆ ಮೆಸ್ಸಿಯನು ಬೆತ್ಲೆಹೇಮಿನಲ್ಲಿ ಹೇಗೆ ಹುಟ್ಟಿದನು? ಆಹಾ ಸ್ನೇಹಿತರೆ, ನೀವು ತಿಳಿದಿರುವಂತೆ ದೇವರಾದ ಕರ್ತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ದೇವರು. ಭೂಮಿಯ ಮೇಲೆ ನಡೆಯುವಂತ ಪ್ರತಿಯೊಂದರ ಕುರಿತು ಆತನ ಮಾತೇ ಕೊನೆಯದಾಗಿರುತ್ತದೆ. ಈ ದಿನ ನಾವು ಓದುವುದೇನೆಂದರೆ, ಮರಿಯಳಿಗೆ ಹೆರಿಗೆಯ ಸಮಯವು ಹತ್ತಿರವಾಗಿರುವಂತೆಯೇ ರೋಮ್ನ ಚಕ್ರಾಧಿಪತಿಯು ಒಂದು ಕಟ್ಟಳೆಯನ್ನು ಹೊರಡಿಸಿದನು. ಅದೇನೆಂದರೆ, ಪ್ರತಿ ಪುರುಷನು ಮತ್ತು ಸ್ತ್ರೀಯು ಹೆಸರು ಬರೆಸಿಕೊಳ್ಳುವುದಕ್ಕೆ ಮತ್ತು ತೆರಿಗೆ ಕಟ್ಟುವುದಕ್ಕೆ ತಮ್ಮ ಪೂರ್ವಿಕರ ಪಟ್ಟಣಕ್ಕೆ ಹೋಗಬೇಕು ಎಂಬುದು. ಇದರಿಂದ ಮರಿಯಳು ಮತ್ತು ಯೋಸೆಫನು ದಾವಿದನ ಮನೆತನದವರಾದ್ದರಿಂದ ದಾವಿದ ಅರಸನ ಪಟ್ಟಣವಾಗಿರುವ ಬೆತ್ಲೆಹೇಮಿಗೆ ಹೋಗಬೇಕಾಯಿತು. ಈಗ ನಾವು ಲೂಕನ ಸುವಾರ್ತೆ 2 ಅಧ್ಯಾಯಕ್ಕೆ ಹೋಗೋಣ. ಮತ್ತು ಬಹಳ ಹಿಂದೆ ದೇವರು ವಾಗ್ದಾನ ಮಾಡಿದ್ದ ಹಾಗೆಯೇ ಮೆಸ್ಸಿಯನಾದ ಏಸು ಬೆತ್ಲೆಹೇಮಿನಲ್ಲಿ ಹೇಗೆ ಹುಟ್ಟಿದನೆಂಬುದನ್ನು ಕೇಳಿಸಿಕೊಳ್ಳೋಣ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೆಫನು ಸಹ ತಾನು ದಾವಿದನ ಮನೆತನದವನು ಗೋತ್ರದವನೂ ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವಿದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗುವನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಇಲ್ಲಿಗೆ ನಾವು ನಿಲ್ಲಿಸುತ್ತೇವೆ. ಮೆಸ್ಸಿಯನು ಎಂತಹ ಸನ್ನಿವೇಶಗಳಲ್ಲಿ ಹುಟ್ಟಿದನೆಂಬುದನ್ನು ನೀವು ಗಮನಿಸಿದಿರಾ? ಮೆಸ್ಸಿಯನು ತುಂಬಾ ಬಡತನದ ಸನ್ನಿವೇಶಗಳಲ್ಲಿರುವ ಒಬ್ಬ ರೈತನ ಹಾಗೆ ಹುಟ್ಟಿದನು. ಬೆತ್ಲೆಹೇಮಿನಲ್ಲಿದ್ದ ಛತ್ರವು ತುಂಬಿ ಹೋಗಿದ್ದರಿಂದ ಆತನು ಪಶುವಿನ ಒಂದು ಕೊಟ್ಟಿಗೆಯಲ್ಲಿ ಹುಟ್ಟಿದನು. ರಕ್ಷಕನೂ ಮತ್ತು ಲೋಕದ ನ್ಯಾಯಾಧಿಪತಿಯೂ ಆಗಬೇಕಾಗಿದ್ದ ಒಬ್ಬನು ವಾಸನೆಯುಳ್ಳ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದಾನೆ. ಬಹುಶಃ ಕೆಲವರು ಇದು ನಂಬಲಾಗದಿರುವಂಥದ್ದು. ಏಸು ಲೋಕದ ರಕ್ಷಕನಾಗಿದ್ದರೆ ಮತ್ತು ಮಹಿಮೆಯ ಕರ್ತನಾಗಿದ್ದರೆ, ಆದಾಮನ ಸಂತಾನದವರಿಗೆಲ್ಲ ತೀರ್ಪು ಮಾಡುವನಾಗಿದ್ದರೆ, ಒಂದು ದೊಡ್ಡದಾದ ಮಹಿಮೆಯ ಸ್ಥಳದಲ್ಲಿ ಆತನು ಯಾಕೆ ಹುಟ್ಟಲಿಲ್ಲ? ಇದರಿಂದ ಪ್ರತಿಯೊಬ್ಬರೂ ಆತನು ರಾಜಾದಿರಾಜನು ಮತ್ತು ಕರ್ತರ ಕರ್ತನು ಎಂದು ತಿಳಿದುಕೊಳ್ಳಲು ಶಕ್ತರಾಗಬಹುದಿತ್ತಲ್ಲ ಎಂದು ಅಂದುಕೊಳ್ಳಬಹುದು. ಸ್ನೇಹಿತರೆ, ನಾವು ಜ್ಞಾಪಕದಲ್ಲಿಡಲೇಬೇಕಾದದ್ದೇನೆಂದರೆ ದೇವರ ಆಲೋಚನೆಗಳು ಮನುಷ್ಯರ ಆಲೋಚನೆಗಳಿಗಿಂತ ವ್ಯತ್ಯಾಸವುಳ್ಳವುಗಳಾಗಿವೆ. ದೇವರ ಮಹಿಮೆಯು ಲೋಕದ ಮಹಿಮೆಗಿಂತ ವ್ಯತ್ಯಾಸವುಳ್ಳದ್ದಾಗಿದೆ. ಖಂಡಿತವಾಗಿಯೂ ಯೇಸುವಿನ ಜನನವು ದೊಡ್ಡ ಮಹಿಮೆಯೊಂದಿಗೆ ಜೊತೆಗೂಡಿದ್ದಾಗಿತ್ತು. ಆದರೆ ಆದಾಮನ ಸಂತಾನದವರಲ್ಲಿ ಹೆಚ್ಚಿನವರು ಇದನ್ನು ಗ್ರಹಿಸಲಿಲ್ಲ, ಯಾಕೆಂದರೆ ದೇವರ ಮಹಿಮೆ ಮತ್ತು ಲೋಕದ ಮಹಿಮೆ ತುಂಬಾ ವ್ಯತ್ಯಾಸವುಳ್ಳದು. ಉದಾಹರಣೆಗಾಗಿ, ಬಹುಶಃ ನೀವು ಶ್ರೀಮಂತ ಜನರನ್ನು ನೋಡಿರಬಹುದು. ಅವರು ದೊಡ್ಡದಾದ ಸುಂದರವಾದ ಮನೆಗಳಲ್ಲಿ ವಾಸಿಸುತ್ತಾ ದುಬಾರಿ ಬೆಲೆಯ ಉಡುಪುಗಳನ್ನು ಧರಿಸಿಕೊಂಡು ತಮ್ಮ ಪ್ರತಿಯೊಂದು ಆಶೆಗಳಿಗೆ ಗಮನ ಕೊಡುವ ಆಳುಗಳೊಂದಿಗೆ ವಿಲಾಸಿ ಜೀವನವನ್ನು ನಡೆಸುತ್ತಿರುತ್ತಾರೆ. ಅದು ಲೋಕದ ಮಹಿಮೆ. ಆದಾಗ್ಯೂ ದೇವರ ಮಹಿಮೆಯು ಲೋಕದ ಮಹಿಮೆಗಿಂತ ವ್ಯತ್ಯಾಸವುಳ್ಳದು. ಅದಕ್ಕಾಗಿಯೇ ದೇವರ ಸನ್ನಿಧಿಯಿಂದ ಬಂದಂತಹ ಮೆಸ್ಸಿಯನು ಸುಖದಲ್ಲಿ ಮತ್ತು ವಿಲಾಸತನದಲ್ಲಿ ಜನಿಸಲಿಲ್ಲ. ಬಡವರ ತೊಂದರೆಗಳನ್ನು ಮತ್ತು ಕಡು ಬಡತನವನ್ನು ಅರ್ಥ ಮಾಡಿಕೊಳ್ಳದಂತಹ ಅನೇಕ ಶ್ರೀಮಂತ ಜನರ ಹಾಗೆ ಆತನಿರಲಿಲ್ಲ. ಪಾಪದ ಮತ್ತು ಸೈತಾನನ ಬಲದಿಂದ ಆದಾಮನ ಸಂತಾನದವರನ್ನು ರಕ್ಷಿಸುವುದಕ್ಕೆ ದೇವರು ಕಳುಹಿಸಿದವನು ಬಡತನದ ಸನ್ನಿವೇಶಗಳಲ್ಲಿ, ಅದರಲ್ಲೂ ಗೋದಲಿಯಲ್ಲಿ ಜನಿಸಿದನು. ಹೀಗೆ ಮೆಸ್ಸಿಯನು ಕೇವಲ ಸಿರಿವಂತರನ್ನು ಮಾತ್ರ ರಕ್ಷಿಸುವುದಕ್ಕೆ ಬಂದವನು ಅಥವಾ ಆತನು ಬಡವರ ಮನೋಭಾವಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಯಾರೊಬ್ಬರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಗುಲಾಮರು, ಸ್ವತಂತ್ರರು, ಬಡವ, ಶ್ರೀಮಂತ, ಪುರುಷ, ಮಹಿಳೆ, ಹಿರಿಯ, ಯವನಸ್ಥ, ಹೀಗೆ ಆತನನ್ನು ನಂಬುವ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡುವುದಕ್ಕೆ ಈ ಲೋಕಕ್ಕೆ ಬಂದಂತ ಮತ್ತು ತಾನು ಕಳುಹಿಸಿದ ವಿಮೋಚಕನನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ದೇವರು ಇಚ್ಛಿಸಿದ್ದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. 2 ಕೊರಿಂಥ 8:9. ಆತನು ಒಬ್ಬ ಬಡ ಮನುಷ್ಯನಾಗಿ ಹುಟ್ಟುವುದಕ್ಕೆ ಆರಿಸಲ್ಪಟ್ಟಿದ್ದನು. ಏಸು ಗೋದಲಿಯಲ್ಲಿ ಹುಟ್ಟಿರುವುದಕ್ಕೆ ಇನ್ನೊಂದು ಕಾರಣ ಬಹುಶಃ ಆತನು ದೇವರ ಕುರಿಮರಿ ಎಂಬುದನ್ನು ನಮಗೆ ನೆನಪಿಸಿ ಕೊಡುವುದಕ್ಕಿರಬಹುದು. ಕುರಿಗಳು ಗೋದಲಿಯಲ್ಲಿ ಜನಿಸುತ್ತವೆ. ದೇವರ ಕುರಿ ಎಂದು ಏಸುವಿಗಿರುವ ಬಿರುದಿನ ಕುರಿತು ಪಾಠ 64 ನಾವು ಹೆಚ್ಚಾಗಿ ಕಲಿಯುತ್ತೇವೆ. ಈಗ ಮೆಸ್ಸಿಯನ ಜನನದ ಕಥೆಯನ್ನು ಮುಂದುವರಿಸೋಣ ಮತ್ತು ಹೆಚ್ಚು ಅದ್ಭುತವಾದ ಭಾಗವನ್ನು ಓದೋಣ. ಏಸು ಗೋದಲಿಯಲ್ಲಿ ಹುಟ್ಟಿದ ರಾತ್ರಿಯೊಂದು ಬೆತ್ಲೆಹೇಮಿನ ಸುತ್ತಲಿನ ಹೊಲಗಳಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿದ್ದ ಕುರುಬರ ಬಳಿಗೆ ದೇವರು ಕೆಲವು ದೂತರುಗಳನ್ನು ಕಳುಹಿಸಿದನು. ಮೆಸ್ಸಿಯನ ಜನನದ ಕುರಿತಾದ ಶುಭ ಸಂದೇಶವು ಹೇಗೆ ಅವರಿಗೆ ತಿಳಿಯುವಂತೆ ದೇವರು ಮಾಡಿದನೆಂಬುದನ್ನು ಕೇಳಿಸಿಕೊಳ್ಳಿರಿ. ವಾಕ್ಯವು ಹೀಗೆ ಹೇಳುತ್ತದೆ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವನಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಲೂಕ 2:8-14. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಿರುಗಿ ಹೋದರು. ಮೆಸ್ಸಿಯನ ಜನನದ ಶುಭ ಸಂದೇಶವನ್ನು ದೇವರು ಮೊದಲು ಯಾರಿಗೆ ತಿಳಿಯುವಂತೆ ಮಾಡಿದನು? ಆತನು ಈ ಶುಭ ಸಂದೇಶವನ್ನು ರೋಮ್ ಚಕ್ರಾಧಿಪತಿಗೆ, ಶ್ರೀಮಂತರಿಗೆ ಅಥವಾ ಧಾರ್ಮಿಕ ನಾಯಕರುಗಳಿಗೆ ತಿಳಿಸಿದನು? ಇಲ್ಲ. ಆತನ ಬರುವಿಕೆಗಾಗಿ ಕಾಯುತ್ತಿದ್ದ ದೀನರಾದ ಕುರುಬರಿಗೆ ಮೆಸ್ಸಿಯನ ಜನನದ ಈ ಸಂದೇಶವನ್ನು ದೇವರು ಮೊದಲು ತಿಳಿಸಿದನು. ಮಗುವಾದ ಯೇಸುವನ್ನು ನೋಡಿ ಕುರುಬರು ಎಷ್ಟೊಂದು ರೋಮಾಂಚನಗೊಂಡರು. ಎಂತಹ ಒಂದು ಅದ್ಭುತವಾದ ಭಾಗ್ಯ! ಮೆಸ್ಸಿಯನು ಲೋಕದ ರಕ್ಷಕನು, ನಿತ್ಯವಾದ ದೇವರ ವಾಕ್ಯವು ಒಂದು ಮಗುವಿನ ಚಿಕ್ಕದಾದ ಶರೀರದಲ್ಲಿ ಸುತ್ತಲ್ಪಟ್ಟವನು ಎಂದು ಯಾರ ಕುರಿತು ಎಲ್ಲಾ ಪ್ರವಾದಿಗಳು ಬರೆದಿದ್ದರೋ ಅಂತಹ ಒಬ್ಬನನ್ನು ಅವರು ನೋಡಿದರು. ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸುತ್ತಾ ಏಸು ಹುಟ್ಟಿದ ಒಂದು ವರ್ಷದ ನಂತರ ಏನಾಯಿತೆಂಬುದನ್ನು ನೋಡೋಣ. ಆಕಾಶದಲ್ಲಿ ಕಾಣಿಸಿಕೊಂಡ ತನ್ನ ದೂತರುಗಳಿಂದ ಕೆಲವು ಕುರುಬರಿಗೆ ಏಸುವಿನ ಜನನವನ್ನು ದೇವರು ಹೇಗೆ ತಿಳಿಸಿದನೆಂಬುದನ್ನು ನಾವು ಈಗ ತಾನೇ ಕೇಳಿಸಿಕೊಂಡೆವು. ಈಗ ದೇವರು ಏಸುವಿನ ಜನನವನ್ನು ಆಕಾಶದಲ್ಲಿ ಕಾಣಿಸಿಕೊಂಡ ಒಂದು ದೊಡ್ಡದಾದ ಸುಂದರವಾದ ನಕ್ಷತ್ರದಿಂದ ಕೆಲವು ಜೋಯಿಸರಿಗೆ ಅಥವಾ ಪಂಡಿತರಿಗೆ ಹೇಗೆ ತಿಳಿಸಿದನೆಂಬುದನ್ನು ನಾವು ಕೇಳಿಸಿಕೊಳ್ಳಲಿದ್ದೇವೆ. ಮತ್ತಾಯನ ಸುವಾರ್ತೆಯ 2ನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ಕೇಳಿಸಿಕೊಳ್ಳಿರಿ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮೆಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಎರುಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಎರುಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಆದಾಗ್ಯೂ ಅರಸನಾದ ಹೆರೋದನಿಗೆ ತನ್ನ ಹೊರತಾಗಿ ಬೇರೆ ಯಾರೂ ಅರಸನಾಗುವುದು ಇಷ್ಟವಿರದ ಕಾರಣದಿಂದ ಅವನು ತನ್ನ ಹೃದಯದಲ್ಲಿ ಆ ಮಗುವನ್ನು ಕೊಲ್ಲುವ ಯೋಜನೆಯನ್ನು ಮಾಡಿಕೊಂಡಿದ್ದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರತ್ನ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಇದು ಸಂಕ್ಷಿಪ್ತವಾದ ಮೆಸ್ಸಿಯನ ಜನನದ ಕತೆ. ಈ ದಿನ ನಾವು ಕೇಳಿಸಿಕೊಂಡ ಎಲ್ಲಾದರ ಕುರಿತು ನಾವು ಏನು ಹೇಳಬಹುದು? ನಿಶ್ಚಿತವಾಗಿ ಒಂದು ಸಂಗತಿಯನ್ನು ನಾವು ಹೇಳಬಹುದು. ಅದೇನೆಂದರೆ, ಮೆಸ್ಸಿಯನಾದ ಏಸುವಿನ ಜನನವು ಲೋಕದ ಇತಿಹಾಸದಲ್ಲಿ ಅಸಮವಾದುದಾಗಿದೆ. ಏಸು ಹುಟ್ಟಿದಂತೆ ಎಲ್ಲಾ ಪ್ರವಾದಿಗಳು, ಅರಸರುಗಳು ಮತ್ತು ಲೋಕದ ಜನರೊಳಗೆ ಬೇರೆ ಯಾರೂ ಎಂದಿಗೂ ಹುಟ್ಟಿಲ್ಲ. ದೇವರ ಪ್ರವಾದಿಗಳು ಪ್ರವಾದಿಸಿದಂತೆ ನಿಜವಾಗಿ ಹಾಗೆಯೇ ದೇವರ ಶಕ್ತಿಯಿಂದ ಮೆಸ್ಸಿಯನು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದನೆಂಬುದನ್ನು ನಾವು ಈ ದಿನ ನೋಡಿಕೊಂಡೆವು. 700 ವರ್ಷಗಳ ಮೊದಲೇ ಪ್ರವಾದಿಯಾದ ಮೀಕನು ಹೇಳಿದ ಹಾಗೆ ಏಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದನು ಎಂಬುದನ್ನು ನಾವು ಕೇಳಿಸಿಕೊಂಡೆವು. ಹೀಗೆ ದೇವರು ತನ್ನ ದೂತರನ್ನು ಮತ್ತು ಪರಲೋಕದಿಂದ ಒಂದು ಮಹಿಮೆಯ ಬೆಳಕನ್ನು ಕೆಲವು ಕುರುಬರ ಬಳಿಗೆ ಕಳುಹಿಸಿ ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಶುಭ ಸಂದೇಶವು ಅವರಿಗೆ ತಿಳಿಯುವಂತೆ ಮಾಡಿದನೆಂಬುದನ್ನು ಸಹ ನಾವು ನೋಡಿಕೊಂಡೆವು. ಅನಂತರ ಹೇಗೆ ದೂತರುಗಳು ಒಂದು ದೊಡ್ಡ ಗುಂಪು ಮೊದಲನೆಯ ದೂತನೊಂದಿಗೆ ಕಾಣಿಸಿಕೊಂಡು ದೇವರನ್ನು ಸ್ತುತಿಸುತ್ತಾ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ಹೇಳುವುದನ್ನು ಕಂಡೆವು. ಹೇಗೆ ದೇವರು ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರವನ್ನು ಇಟ್ಟು ರಾಜಾದಿರಾಜನು ಪಾಪಿಗಳ ರಕ್ಷಕನೂ ಆದ ಮೆಸ್ಸಿಯನ್ನು ಹುಟ್ಟಿದ್ದಾನೆ ಎಂಬುದನ್ನು ದೂರ ದೇಶದಲ್ಲಿದ್ದ ಕೆಲವು ಪಂಡಿತರಿಗೆ ತಿಳಿಯುವಂತೆ ಮಾಡಿದನೆಂಬುದನ್ನು ಸಹ ನಾವು ನೋಡಿಕೊಂಡೆವು. ಸ್ನೇಹಿತರೆ, ಹಾಗಾದರೆ ಇದೆಲ್ಲದರ ಕುರಿತು ನಾವು ಇನ್ನೇನು ಹೇಳುವುದಕ್ಕಿದೆ? ಈ ಮನುಷ್ಯನ ಹಾಗೆ ಬೇರೆ ಯಾವ ಮನುಷ್ಯನು ಎಂದೂ ಹುಟ್ಟಿಲ್ಲ ಎಂದು ನಾವು ತಿಳಿಯಬಹುದು. ಏಸುವಿನ ಜನನವು ಸರಿಸಾಟಿ ಇಲ್ಲದು. ಆತನ ಜನನಕ್ಕೆ ಸಂಬಂಧಿಸಿದಂತೆ ಏಸು ಅದ್ವಿತೀಯನು. ನಾವು ಆತನನ್ನು ಬೇರೆಯವರೊಂದಿಗೆ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. ಏಸು ಪ್ರವಾದಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಪ್ರವಾದಿಗಳೆಲ್ಲರೂ ಮಾತಾಡಿರುವಂಥದ್ದು ಈತನೊಬ್ಬನ ಕುರಿತಾಗಿಯೇ. ಈತನು ಪರಲೋಕದಿಂದ ಬಂದ ಮೆಸ್ಸಿಯನು. ಸ್ನೇಹಿತರೆ, ಒಂದು ವೇಳೆ ಏಸು ಅನೇಕ ಪ್ರವಾದಿಗಳಲ್ಲಿ ಒಬ್ಬ ಸರಳ ಪ್ರವಾದಿಯಾಗದಿದ್ದರೆ, ಆತನು ಹುಟ್ಟುವುದಕ್ಕಿಂತ ಮೊದಲೇ ಆತನ ಬರುವಿಕೆಯನ್ನು ದೇವರ ಪ್ರವಾದಿಗಳೆಲ್ಲರೂ ಯಾಕೆ ಪ್ರಕಟಿಸುತ್ತಿದ್ದರು? ಆತನ ಜನನವನ್ನು ಆಚರಿಸುವುದಕ್ಕೆ ದೂತರುಗಳು ಪರಲೋಕದಿಂದ ಯಾಕೆ ಇಳಿದು ಬಂದರು? ಒಂದು ವೇಳೆ ಏಸು ಅನೇಕ ಪ್ರವಾದಿಗಳಲ್ಲಿ ಕೇವಲ ಒಬ್ಬ ಪ್ರವಾದಿಯಾಗಿದ್ದರೆ, ಆತನ ಜನನವನ್ನು ತಿಳಿಸುವುದಕ್ಕೆ ದೇವರು ಯಾಕೆ ಒಂದು ದೊಡ್ಡ ನಕ್ಷತ್ರವನ್ನು ಆಕಾಶದಲ್ಲಿಟ್ಟನು? ಯಾವ ಕಾರಣಕ್ಕಾಗಿ ಆತನು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದನು? ಪ್ರಾಮುಖ್ಯವಾದ ಈ ಪ್ರಶ್ನೆಗಳನ್ನು ನೀವು ಜಾಗ್ರತೆಯಿಂದ ಆಲೋಚಿಸಿರಿ. ಸ್ನೇಹಿತರೆ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಪಾಠದಲ್ಲಿ ದೇವರ ಚಿತ್ತವಿದ್ದರೆ ಮೆಸ್ಸಿಯನಾದ ಏಸು ಭೂಮಿಯ ಮೇಲೆ ಹೇಗೆ ತನ್ನ ಸೇವೆಯನ್ನು ಆರಂಭಿಸಿದನು ಎನ್ನುವುದನ್ನು ನಾವು ನೋಡುತ್ತೇವೆ. ಕುರುಬರಿಗೆ ದೂತರುಗಳು ತಿಳಿಸಿದ ಸಂದೇಶದ ಮೇಲೆ ಚಿಂತನೆ ಮಾಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಲೂಕಾ 2 ಅಧ್ಯಾಯ 10 ಮತ್ತು 11 ವಚನ.